ಇದು ನಮ್ಮ ಅಡ್ವೆಂಟಿಸ್ಟ್ ವರ್ಲ್ಡ್ ರೇಡಿಯೋ ನಿಲಯ, ಇಂಡಿಯಾ ಮಹಾರಾಷ್ಟ್ರ ಪುಣೆ.
ನಮಸ್ಕಾರ ಪ್ರಿಯ ಕೇಳುಗರೆ, ನಿಮ್ಮೆಲ್ಲರನ್ನು ಅಂತಾರಾಷ್ಟ್ರೀಯ ಕನ್ನಡ ರೇಡಿಯೋ ಕಾರ್ಯಕ್ರಮಕ್ಕೆ ಸ್ವಾಗತಿಸುವವನಾಗಿದ್ದೇನೆ.
ಇಂದಿನ ನಮ್ಮ ಕಾರ್ಯಕ್ರಮದಲ್ಲಿ ನಿಮ್ಮ ಮನಸ್ಸನ್ನು ಶಾಂತಗೊಳಿಸುವ ಸ್ಫೂರ್ತಿದಾಯಕ ಸಂಗೀತ, ಹಾಡುಗಳು, ನಂತರ ದೇವರ ವಾಕ್ಯವನ್ನು ಬೋಧಕರಾದ ಶಿವಕುಮಾರ್ ರವರು ನೀಡುವವರಾಗಿದ್ದಾರೆ. ನಾನು ನಿಮ್ಮ ಸಹೋದರಿ ವಿಜಯವಾಣಿ.
ನಾನು ನಿಮ್ಮ ಬೋಧಕ ಪ್ರಸನ್ನ ಕುಮಾರ್. ನೀವು ಕೇಳುತ್ತಿರುವುದು ಅಡ್ವೆಂಟಿಸ್ಟ್ ವರ್ಲ್ಡ್ ರೇಡಿಯೋ ವಾಯ್ಸ್ ಆಫ್ ಹೋಪ್. ದೇವರ ವಾಕ್ಯದ ಕುರಿತು ಇನ್ನಷ್ಟು ತಿಳಿದುಕೊಳ್ಳಲು ನೀವು ನಮ್ಮನ್ನು ಸಂಪರ್ಕಿಸಬೇಕಾದ ವಿಳಾಸ
ಅಡ್ವೆಂಟಿಸ್ಟ್ ಮೀಡಿಯಾ ಸೆಂಟರ್, ಪೋಸ್ಟ್ ಬಾಕ್ಸ್ ಸಂಖ್ಯೆ 1446, ಪುಣೆ 411037, ಮಹಾರಾಷ್ಟ್ರ, ಇಂಡಿಯಾ. ನೀವು ನಮ್ಮನ್ನು ಇಮೇಲ್ ಮೂಲಕವೂ ಸಂಪರ್ಕಿಸಬಹುದು.
ನಮ್ಮ ಇಮೇಲ್ ವಿಳಾಸ ಅಡ್ವೆಂಟಿಸ್ಟ್ ಮೀಡಿಯಾ ಸೆಂಟರ್ @gmail.com.
ನೀವು ನಮ್ಮ ಕಾರ್ಯಕ್ರಮಗಳನ್ನು ಅಡ್ವೆಂಟಿಸ್ಟ್ ಮೀಡಿಯಾ ಸೆಂಟರ್ ಪ್ರೋಗ್ರಾಂ ವೆಬ್ಸೈಟ್ನಲ್ಲಾಗಲಿ ಅಥವಾ ಅಡ್ವೆಂಟಿಸ್ಟ್ ಮೀಡಿಯಾ ಸೆಂಟರ್ ಎನ್ನುವ ಮೊಬೈಲ್ ಆಪ್ ಅನ್ನು ಡೌನ್ಲೋಡ್ ಮಾಡಿಕೊಂಡು ಕೇಳಬಹುದು.
ದೇವರ ವಾಕ್ಯ ಕೇಳುವ ಮೊದಲು ಒಂದು ಹಾಡನ್ನು ಕೇಳೋಣ.
ಈಗ ದೇವರ ವಾಕ್ಯವನ್ನು ಕೇಳುವ ಸಮಯ.
ನೀನು ನನ್ನನ್ನ ಪ್ರೀತಿಸುತ್ತೀಯ. ಕರ್ತನಲ್ಲಿ ಪ್ರೀತಿಯ ಸಹೋದರ ಸಹೋದರಿಯರೇ, ಈ ದಿನದಲ್ಲಿ ನಾವು ಕಲಿಯಲು ಹೋಗುವಂತಹ ಒಂದು ವಿಚಾರ, ನೀನು ನನ್ನನ್ನ ಪ್ರೀತಿಸುತ್ತೀಯೋ ಅನ್ನುವಂತಹ ಶೀರ್ಷಿಕೆ ಅಡಿಯಲ್ಲಿ ಕ್ರಿಸ್ತನು ನಮ್ಮನ್ನ ಎಷ್ಟು ಪ್ರೀತಿ ಮಾಡುವಂತವನಾಗಿದ್ದಾನೆ, ನಾವು ಆತನನ್ನ ಯಾವ ರೀತಿಯಲ್ಲಿ ಪ್ರೀತಿಸುವವರಾಗಿದ್ದೇವೆ ಅನ್ನುವಂತಹ ವಿಚಾರವನ್ನ ಈ ದಿನದಲ್ಲಿ ನಾವು ಧ್ಯಾನಿಸುವುದಕ್ಕಿಂತ ಮೊದಲು ತಲೆಗಳನ್ನ ಬಾಗಿ ಪರಿಶುದ್ಧಾತ್ಮನ ಮಾರ್ಗದರ್ಶನಕ್ಕಾಗಿ ಪ್ರಾರ್ಥನೆ ಮಾಡಿಕೊಳ್ಳೋಣ. ನಮ್ಮನ್ನು ಬಹಳವಾಗಿ ಪ್ರೀತಿ ಮಾಡುವಂತಹ ಪರಲೋಕದ ತಂದೆಯಾದ ದೇವರೇ, ಸ್ವಾಮಿ, ಈ ಒಂದು ಸಮಯದಲ್ಲಿ ನಿನ್ನ ಮಕ್ಕಳಾಗಿ ನಿನ್ನ ಪ್ರೀತಿಯನ್ನ ಅರಿತುಕೊಳ್ಳಲು ಹೋಗುವಂತವರಾಗಿದ್ದೇವೆ. ಸ್ವಾಮಿ, ನೀನು ನಮ್ಮನ್ನ ಎಷ್ಟು ಪ್ರೀತಿಸುವಂತಹ ದೇವರಾಗಿದ್ದೀಯಾ, ನಾವು ಯಾವ ರೀತಿಯಲ್ಲಿ ನಿನ್ನನ್ನು ಪ್ರೀತಿಸುವಂಥವರಾಗಿದ್ದೇವೆ ಅನ್ನುವಂತಹ ಒಂದು ವಿಚಾರವನ್ನು ನಾವು ಕಲಿಯಲು ಹೋಗ್ತಕ್ಕಂಥವರಾಗಿದ್ದೇವೆ. ಪರಲೋಕದ ದೇವರು ನಿನ್ನ ಆತ್ಮನ ಮುಖಾಂತರವಾಗಿ ಮಾತನಾಡು ಸ್ವಾಮಿ. ಅಪ್ಪ, ಕೇಳುವಂತಹ ನಿನ್ನ ಮಕ್ಕಳು ಈ ಸಂದೇಶವನ್ನು ಅರಿತುಕೊಂಡು ನಿನ್ನ ಪ್ರೀತಿಯಲ್ಲಿ ನೆಲೆಗೊಳ್ಳುವ ಹಾಗೆ ಸಹಾಯ ಮಾಡು ಎಂಬುದಾಗಿ ಯೇಸು ಸ್ವಾಮಿ ಹೆಸರಿನಲ್ಲಿ ಪ್ರಾರ್ಥಿಸಿ ಬೇಡುವವರಾಗಿದ್ದೇವೆ ನಮ್ಮ ತಂದೆಯೇ, ಆಮೇನ್. ಕರ್ತನಲ್ಲಿ ಪ್ರೀತಿಯ ಸಹೋದರ ಸಹೋದರಿಯರೇ, ಈ ಲೋಕದಲ್ಲಿ ಕ್ರಿಸ್ತನ ಪ್ರೀತಿಗೆ ಮಿಗಿಲಾದಂಥದ್ದು ಯಾವುದೂ ಸಹ ಇಲ್ಲ. ಆತನ ಪ್ರೀತಿಯಿಂದ ನಮ್ಮನ್ನು ಈ ಲೋಕದಲ್ಲಿ ಅಗಲಿಸಲು ಯಾರಿಂದಲೂ ಸಹ ಸಾಧ್ಯವಿಲ್ಲ. ಆದರೆ ನಾವು ಈ ಲೋಕದಲ್ಲಿ ಕ್ರಿಸ್ತನನ್ನು ಯಾವ ರೀತಿಯಲ್ಲಿ ಪ್ರೀತಿಸುವಂಥವರಾಗಿದ್ದೇವೆ? ಯೇಸು ಸ್ವಾಮಿ ಹೇಳುವಂಥವನಾಗಿದ್ದಾನೆ. ಮತ್ತಾಯನು ಬರೆದ ಸುವಾರ್ತೆ 10:37 ವಚನವನ್ನು ಓದಬೇಕಾದರೆ, ತಂದೆಯ ಮೇಲಾಗಲಿ ತಾಯಿಯ ಮೇಲಾಗಲಿ ನನ್ನ ಮೇಲೆ ಹಿಡುವುದಕ್ಕಿಂತ ಹೆಚ್ಚಾದಂಥ ಮಮತೆ ಇಡುವವನು ನನಗೆ ಯೋಗ್ಯನಲ್ಲ. ಮಗನ ಮೇಲಾಗಲಿ ಮಗಳ ಮೇಲಾಗಲಿ ನನ್ನ ಮೇಲೆ ಹಿಡುವುದಕ್ಕಿಂತ ಹೆಚ್ಚಾದಂತಹ ಮಮತೆ ಇಡುವವನು ನನಗೆ ಯೋಗ್ಯನಲ್ಲ ಎಂಬುದಾಗಿ ಹೇಳುವಂತೆವನಾಗಿದ್ದಾನೆ. ಈ ಲೋಕದಲ್ಲಿ ಕ್ರಿಸ್ತನಿಗಿಂತ ನಾವು ಯಾರನ್ನೆಲ್ಲ ಹೆಚ್ಚಾಗಿ ಪ್ರೀತಿ ಮಾಡತಕ್ಕಂಥವರಾಗಿದ್ದವೋ ಅವರು ನನಗೆ ಯೋಗ್ಯನಲ್ಲ ಎಂಬುದಾಗಿ ಹೇಳುವಂತೆವನಾಗಿದ್ದಾನೆ. ಹಾಗಾಗಿ ಕ್ರಿಸ್ತನಿಗಿಂತ ನಾವು ಈ ಲೋಕದಲ್ಲಿ ಯಾರನ್ನೂ ಸಹ ಹೆಚ್ಚಾಗಿ ಪ್ರೀತಿಸಬಾರದು. ಒಂದು ವೇಳೆ ಕ್ರಿಸ್ತನ ಪ್ರೀತಿ ನಮ್ಮಲ್ಲಿ ಇಲ್ಲ ಅಂದರೆ 1 ಕೊರಿಂಥ 16:22 ತಿಳಿಸ್ತಕ್ಕಂಥದ್ದಾಗಿದೆ, ಯಾವನಾದರೂ ಕರ್ತನನ್ನು ಪ್ರೀತಿಸದಿದ್ದರೆ ಅವನು ಶಾಪಗ್ರಸ್ತನಾಗಲಿ ಎಂಬುದಾಗಿ ಹೇಳ್ತಕ್ಕಂಥವನಾಗಿದ್ದಾನೆ. ಕ್ರಿಸ್ತನ ಪ್ರೀತಿ ನಮ್ಮಲ್ಲಿ ಇಲ್ಲ ಅಂದರೆ ನಾವು ಶಾಪಗ್ರಸ್ತರು. ನಾವು ಆತನನ್ನು ಪ್ರೀತಿಸಲಿಲ್ಲ ಅಂದರೆ ನಾವು ಶಾಪಗ್ರಸ್ತರು. ಈ ಲೋಕದಲ್ಲಿ ನಾವು ಒಳ್ಳೆಯ ಗುಣಗಳನ್ನು ಪ್ರತಿಬಿಂಬಿಸಬಹುದು, ಒಳ್ಳೆಯ ಕಾರ್ಯಗಳನ್ನು ಮಾಡಬಹುದು, ನಾವು ಸಭೆಗಳಿಗೆ ಹೋಗಬಹುದು, ಎಲ್ಲ ರೀತಿಯ ಕಾರ್ಯಗಳನ್ನು ಮಾಡಬಹುದು. ಆದರೆ ಕ್ರಿಸ್ತನನ್ನು ನಾವು ಪ್ರೀತಿಸಲಿಲ್ಲ ಅಂದರೆ, ಕ್ರಿಸ್ತನ ಪ್ರೀತಿ ನಮ್ಮಲ್ಲಿಲ್ಲ ಅಂದರೆ ನಾವು ಶಾಪಗ್ರಸ್ತರಾಗ್ತಕ್ಕಂಥವರಾಗಿದ್ದೇವೆ ಎಂಬುದಾಗಿ ದೇವರ ವಾಕ್ಯ ತಿಳಿಸ್ತಕ್ಕಂಥದ್ದಾಗಿದೆ. ಹಾಗಾಗಿ ಕೊನೆಯದಾಗಿ ಯಾವಾಗ ನಾವು ಕ್ರಿಸ್ತನನ್ನು ನೋಡಿ ಸ್ವಾಮಿ ನಾನು ನಿನ್ನನ್ನು ಪ್ರೀತಿಸ್ತಕ್ಕಂಥವನಾಗಿದ್ದೇನೆ ಎಂಬುದಾಗಿ ಆತನ ಮೇಲೆ ನಾವು ಪ್ರೀತಿಯನ್ನು ಇಟ್ಟಕ್ಕಂಥ ಕ್ಷಣ ಯಾವುದು ಎಂಬುದಾಗಿ ನಾವು ಯೋಚಿಸಬೇಕಾಗಿದೆ ಪ್ರಿಯ ಕೇಳುಗರೆ. ಯಾಕೆಂದರೆ ಅನೇಕ ಸಂದರ್ಭದಲ್ಲಿ ನಾವು ಕೇವಲ ಬಾಯಿ ಮಾತಿನಿಂದ ನಾನು ಕ್ರಿಸ್ತನನ್ನು ಪ್ರೀತಿಸುತ್ತೇನೆ ಎಂಬುದಾಗಿ ಹೇಳ್ತಕ್ಕಂಥವರಾಗಿದ್ದೇವೆ. ಆದರೆ ಅದು ಪ್ರಾಯೋಗಿಕವಾಗಿ ನಾವು ತೋರಿಸಬೇಕಾದರೆ ನಾವು ಹಿಂಜರಿತಕ್ಕಂಥವರಾಗಿದ್ದೇವೆ. ಹಾಗಾಗಿ ದೇವರ ವಾಕ್ಯ ತಿಳಿಸ್ತಕ್ಕಂಥದ್ದಾಗಿದೆ, ಯಾವನಾದರೂ ಕರ್ತನನ್ನು ಪ್ರೀತಿಸದಿದ್ದರೆ ಅವನು ಶಾಪಗ್ರಸ್ತನಾಗಿದ್ದಾನೆ ಎಂಬುದಾಗಿ ದೇವರ ವಾಕ್ಯ ತಿಳಿಸುವಂಥದ್ದಾಗಿದೆ. ಅದಕ್ಕೋಸ್ಕರವೇ ದೇವರ ವಾಕ್ಯದಲ್ಲಿ ನಾವು ನೋಡುವಂಥವರಾಗಿದ್ದೇವೆ. ಯೇಸು ಸ್ವಾಮಿ ತನ್ನ ಪ್ರೀತಿಯ ಶಿಷ್ಯನಾದಂತಹ ಪೇತ್ರನನ್ನು ನೋಡಿ 3 ಸಾರಿ ಪೇತ್ರನೇ ನೀನು ನನ್ನನ್ನು ಪ್ರೀತಿಸುತ್ತೀಯೋ ಎಂಬುದಾಗಿ ಯೋಹಾನನು ಬರೆದ ಸುವಾರ್ತೆ 21:15-17 ವಚನಗಳಲ್ಲಿ 3 ಸಾರಿ ಯೇಸು ಸ್ವಾಮಿ ಪೇತ್ರನನ್ನು ಕೇಳುವಂತವನಾಗಿದ್ದಾನೆ. ಯಾಕೆಂದರೆ ಆತನು ಒಂದು ಕಾಲದಲ್ಲಿ ಕ್ರಿಸ್ತನನ್ನು ತಿರಸ್ಕರಿಸಿದನು. ಒಂದು ಕಾಲದಲ್ಲಿ ಆತನು ಹೌದು ನಾನು ನಿನ್ನ ವಿಷಯದಲ್ಲಿ ಸೆರೆಗೆ ಹೋಗಲು ಸಿದ್ಧ, ನಿನ್ನ ವಿಷಯದಲ್ಲಿ ನಾನು ಸಾಯಲು ಸಿದ್ಧ, ಆದರೆ ನಿನ್ನನ್ನು ತಿರಸ್ಕರಿಸುವುದಿಲ್ಲ ಎಂಬುದಾಗಿ ಹೇಳಿದನು. ಆದರೆ ಕಷ್ಟದ ಸಮಯ ಬಂದಾಗ ಆತನು ಹೇಳಿದಂತಹ ಮಾತಿಗೆ ಆತನು ನಿಲ್ಲಲಿಲ್ಲ. ಅದಕ್ಕೋಸ್ಕರವೇ ಯೇಸು ಸ್ವಾಮಿ 3 ಸಾರಿ ಸೀಮೋನ್ ಪೇತ್ರನೇ, ನೀನು ನನ್ನನ್ನು ಪ್ರೀತಿಸುತ್ತೀಯೋ ಎಂಬುದಾಗಿ ಕೇಳುವಂತವನಾಗಿದ್ದಾನೆ. ಇದೇ ರೀತಿಯಾದಂಥ ಪ್ರಶ್ನೆಯನ್ನು ಇಂದು ಪರಲೋಕ ನಮ್ಮನ್ನು ನೋಡಿ ಕೇಳುವಂಥದ್ದಾಗಿದೆ. ಇದೇ ರೀತಿಯ ಪ್ರಶ್ನೆಯನ್ನು ಪರಿಶುದ್ಧಾತ್ಮನು ನಮ್ಮನ್ನು ನೋಡಿ ಈ ಒಂದು ಸಾಧಾರಣವಾದಂಥ ಪ್ರಶ್ನೆಯನ್ನು ಕೇಳ್ತಕ್ಕಂಥವನಾಗಿದ್ದಾನೆ. ನೀನು ನನ್ನನ್ನು ಪ್ರೀತಿ ಮಾಡ್ತಕ್ಕಂಥದ್ದಾಗಿದ್ದೀಯಾ? ನನ್ನ ಮಗಳೇ, ನನ್ನ ಮಗನೇ, ನಾನು ನಿನಗೋಸ್ಕರ ಎಲ್ಲವನ್ನ ಕೊಟ್ಟಿದ್ದೇನೆ, ಆದರೆ ನೀನು ನನ್ನನ್ನು ಪ್ರೀತಿ ಮಾಡ್ತಕ್ಕಂಥದ್ದಾಗಿದೆಯಾ ಅನ್ನುವಂತಹ ಪ್ರಶ್ನೆಯನ್ನು ದೇವರು ಪರಲೋಕದಿಂದ ನಮ್ಮನ್ನು ನೋಡಿ ಕೇಳುವಂತವನಾಗಿದ್ದಾನೆ ಪ್ರಿಯ ಕೇಳುಗರೆ. ಆದರೆ ದೇವರ ವಾಕ್ಯ ಮತ್ತೆ ನಮಗೆ ತಿಳಿಸುವಂಥದ್ದೇನೆಂದರೆ, ಯೋಹಾನನು ಬರೆದ ಸುವಾರ್ತೆ 8:42 ಓದುವುದಾದರೆ, ದೇವರು ನಿಮ್ಮ ತಂದೆ ಆಗಿದ್ದರೆ ನನ್ನನ್ನು ಪ್ರೀತಿಸುತ್ತಿದ್ದೀರಿ. ಏನು ಹೇಳ್ತಕ್ಕಂಥದ್ದಾಗಿದ್ದರೆ ದೇವರ ವಾಕ್ಯ ತಿಳಿಸ್ತಕ್ಕಂಥದ್ದಾಗಿದೆ. ನಿಜವಾಗಿಯೂ ಸಹ ದೇವರು ನಮ್ಮ ತಂದೆ ಎಂಬುದಾಗಿ, ನಾವು ಪರಲೋಕದಲ್ಲಿರುವ ತಂದೆ ಎಂಬುದಾಗಿ ಕರೀತಕ್ಕಂಥವರಾಗಿದ್ದೇವೆ. ಹಾಗೆ ನಿಜವಾಗಿಯೂ ಸಹ ನಾವು ಆತನು ನಮ್ಮ ತಂದೆ ಎಂಬುದಾಗಿ ನಾವು ಅಂಗೀಕರಿಸಿಕೊಳ್ಳುವುದಾದರೆ ಖಂಡಿತವಾಗಿಯೂ ಸಹ ದೇವರ ವಾಕ್ಯ ತಿಳಿಸ್ತಕ್ಕಂಥದ್ದಾಗಿದೆ, ನನ್ನನ್ನು ಪ್ರೀತಿಸುವವರಾಗಿದ್ದೀರಿ ಎಂಬುದಾಗಿ. ಇಲ್ಲ ಅಂದರೆ ಕೇವಲ ಬರೀ ಮಾತಿನಿಂದ ಮಾತ್ರ ನಾವು ಅವರನ್ನು ಸನ್ಮಾನಿಸತಕ್ಕಂಥವರಾಗಿದ್ದೇವೆ, ಆದರೆ ನಮ್ಮ ಹೃದಯದಲ್ಲಿ ಬೇರೆ ಏನೂ ಇರತಕ್ಕಂಥದ್ದಾಗಿದೆ ಎಂಬುದಾಗಿ ತಿಳಿಸ್ತಕ್ಕಂಥದ್ದಾಗಿದೆ. ಹಾಗಾಗಿ ಪ್ರಿಯ ಕೇಳುಗರೆ, ದೇವರ ವಾಕ್ಯದಲ್ಲಿ ಯೋಹಾನನು ಬರೆದ ಸುವಾರ್ತೆ 14:21 ಓದಬೇಕಾದರೆ, ಅಲ್ಲಿ ದೇವರು ಪ್ರೀತಿ ಅನ್ನುವಂತಹ ವಿಚಾರವನ್ನು ಯಾವ ರೀತಿಯಲ್ಲಿ ತಿಳಿಯಪಡಿಸುವವನಾಗಿದ್ದಾನೆ ಅಂದರೆ, ನನ್ನ ಆಜ್ಞೆಗಳನ್ನು ಹೊಂದಿ ಅವುಗಳನ್ನು ಕೈಗೊಂಡು ನಡೆಯುವವನೇ ನನ್ನನ್ನು ಪ್ರೀತಿಸುವನು ಎಂಬುದಾಗಿ ದೇವರ ವಾಕ್ಯ ತಿಳಿಸ್ತಕ್ಕಂಥದ್ದಾಗಿದೆ. ಮಾತ್ರವಲ್ಲದೆ ನನ್ನನ್ನು ಪ್ರೀತಿಸುವವನು ನನ್ನ ತಂದೆಗೆ ಪ್ರಿಯನಾಗಿರುವನು, ನಾನು ಅವನನ್ನು ಪ್ರೀತಿಸಿ ಅವನಿಗೆ ಕಾಣಿಸಿಕೊಳ್ಳುವೆನು. ಈ ವಾಕ್ಯ ನಮಗೆ ತಿಳಿಸ್ತಕ್ಕಂಥದ್ದು ಏನೆಂದರೆ, ಪ್ರೀತಿ 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 ಅಂತಕ್ಕಂಥದ್ದನ್ನು ಪರಲೋಕ ನಮ್ಮಿಂದ ಎದುರು ನೋಡ್ತಕ್ಕಂತಹ ಒಂದೇ ಒಂದು ವಿಚಾರ ಏನೆಂದರೆ, ನನ್ನ ಮಗಳೇ, ನನ್ನ ಮಗನೇ, ನೀನು ನನ್ನನ್ನು ಪ್ರೀತಿಸುವವನಾಗಿದ್ದೀಯಾ, ಪ್ರೀತಿಸುವವಳಾಗಿದ್ದೀಯಾ ಎನ್ನುವಂತಹ ಒಂದೇ ಒಂದು ಪ್ರಶ್ನೆಯನ್ನು ದೇವರು ಪರಲೋಕದಿಂದ ನಮ್ಮನ್ನು ನೋಡಿ ಕೇಳುವಂಥವನಾಗಿದ್ದಾನೆ. ಪ್ರಿಯ ಕೇಳುಗರೆ, ನಮ್ಮ ಉತ್ತರ ಏನು? ಅನೇಕ ಸಂದರ್ಭದಲ್ಲಿ ಸಾಮಾಜಿಕ ಜಾಲತಾಣಗಳಲ್ಲಿ ನಾವು ಆನ್ಲೈನ್ ಅಥವಾ ರೀತಿಯಲ್ಲಿ ನಾವು ಯಾವಾಗಲೂ ಸಹ ಮತ್ತೊಬ್ಬರ ಜೊತೆ ಮಾತನಾಡ್ತಕ್ಕಂಥವರಾಗಿದ್ದೇವೆ. ಆದರೆ ನಮಗೋಸ್ಕರ ಕಲ್ವಾರಿ ಸಿಲುಬೆಯಲ್ಲಿ ಪ್ರಾಣ ತ್ಯಾಗ ಮಾಡಿದಂತಹ ಕ್ರಿಸ್ತನ ಜೊತೆಯಲ್ಲಿ ನಾವು ಆನ್ಲೈನಲ್ಲಿ ನಾವು ಅವರ ಜೊತೆ ಮಾತನಾಡುವಂಥವರಾಗಿದ್ದೇವೆ? ಒಂದು ನಿಮಿಷ ನಾವು ಈ ಲೋಕದಲ್ಲಿ ಯೋಚಿಸಬೇಕು ಪ್ರಿಯ ಕೇಳುಗರೆ. ಹಾಗಾಗಿ ದೇವರು ಎಫೆಸಿಯ ಸಭೆಗೆ ಪ್ರಕಟಣೆ ಗ್ರಂಥದಲ್ಲಿ 2 ಅಧ್ಯಾಯದಲ್ಲಿ ನಾವು ಓದಬೇಕಾದರೆ ಅಲ್ಲಿ ದೇವರು ಹೇಳುವಂತವನಾಗಿದ್ದಾನೆ. ಪ್ರಕಟಣೆ ಗ್ರಂಥ 2:4 ಓದಬೇಕಾದರೆ, ಆದರೆ ಮೊದಲು ನಿನಗಿದ್ದ ಪ್ರೀತಿಯನ್ನು ನೀನು ಬಿಟ್ಟುಬಿಟ್ಟಿದ್ದೀಯಾ ಎಂದು ನಾನು ನಿನ್ನ ಮೇಲೆ ತಪ್ಪುರಿಸಬೇಕಾಗ್ತಕ್ಕಂಥದ್ದಾಗಿದೆ ಎಂಬುದಾಗಿ. ಹೌದು ಪ್ರಿಯ ಕೇಳುಗರೆ, ನಾವು ಯಾವ ರೀತಿಯಲ್ಲಿ ಆತನನ್ನು ಪ್ರೀತಿಸುವಂತವರಾಗಿದ್ದೇವೆ? ಒಂದು ಕಾಲಘಟ್ಟದಲ್ಲಿ ದೀಕ್ಷಾ ಸ್ನಾನವನ್ನು ಹೊಂದಿದಂಥ ಸಂದರ್ಭದಲ್ಲಿ, ಅಥವಾ ನೀವು ಯೇಸು ಸ್ವಾಮಿಯನ್ನು ಮೊಟ್ಟ ಮೊದಲು ಸ್ವಂತ ರಕ್ಷಕನಾಗಿ ಅಂಗೀಕರಿಸಿಕೊಂಡಂಥ ಸಂದರ್ಭದಲ್ಲಿ, ಅಥವಾ ಕ್ರಿಸ್ತನ ಒಂದು ಸುವಾರ್ತೆಯ ವಿಚಾರದಲ್ಲಿ ನೀವು ಮೊಟ್ಟ ಮೊದಲು ಅಂಗೀಕರಿಸಿಕೊಂಡಂಥ ಸಂದರ್ಭದಲ್ಲಿ ನಿಮ್ಮ ಮನಸ್ಸು ಯಾವ ರೀತಿಯಲ್ಲಿ ಕ್ರಿಸ್ತನಿಗೋಸ್ಕರ ಹೋರ್ತಕ್ಕಂಥದ್ದಾಗಿತ್ತು? ನಿಮ್ಮ ಮನಸ್ಸು ಹೌದು, ನಾನು ಕ್ರಿಸ್ತನನ್ನು ಪ್ರೀತಿಸಬೇಕು, ಪೂರ್ಣ ಹೃದಯದಿಂದಲೂ ಪ್ರಾಣದಿಂದಲೂ ಬುದ್ಧಿಯಿಂದಲೂ ಪ್ರೀತಿಸಬೇಕೆಂಬುದಾಗಿ ಅಲೆಯುತ್ತಿತ್ತಲ್ಲ, ಆ ಪ್ರೀತಿ ಇವಾಗಲೂ ಸಹ ಇದೆಯಾ? ಒಂದು ಕಾಲದಲ್ಲಿ ನೀವು ಕ್ರಿಸ್ತನ ಪ್ರೀತಿಯ ನಿಮಿತ್ತವಾಗಿ ಅನೇಕ ಗಂಟೆಗಳ ಕಾಲ ಮೊಣಕಾಲೂರಿ ಪ್ರಾರ್ಥನೆ ಮಾಡ್ತಕ್ಕಂಥವರಾಗಿದ್ದೀರಿ, ಅನೇಕ ಗಂಟೆಗಳ ಕಾಲ ಸತ್ಯವೇದವನ್ನು ಓದ್ತಕ್ಕಂಥವರಾಗಿದ್ದೀರಿ, ಅನೇಕ ಗಂಟೆಗಳ ಕಾಲ ಸುವಾರ್ತೆ ಸೇವೆಯನ್ನು ಮಾಡಿ ಆತ್ಮಗಳನ್ನು ಗೆಲ್ಲುವಂತಹ ಕೆಲಸವನ್ನು ಮಾಡ್ತಕ್ಕಂಥವರಾಗಿದ್ದೀರಿ. ಆದರೆ ಅದೇ ಪ್ರೀತಿ, ಅದೇ ಒಂದು ತ್ಯಾಗ, ಅದೇ ಒಂದು ಮನೋಭಾವ ಈಗಲೂ ಸಹ ಇದೆಯಾ? ಅದಕ್ಕೋಸ್ಕರವೇ ದೇವರ ವಾಕ್ಯ ತಿಳಿಸ್ತಕ್ಕಂಥದ್ದಾಗಿದೆ. ಪ್ರಕಟಣೆ ಗ್ರಂಥ 2:4 ಓದಬೇಕಾದರೆ, ನಿನ್ನಲ್ಲಿದ್ದಂತಹ ಆ ಪ್ರೀತಿಯನ್ನ ನೀನು ಬಿಟ್ಟು ಬಿಟ್ಟಿ ಎಂಬುದಾಗಿ ಹೇಳುವಂತವನಾಗಿದ್ದಾನೆ. ಪರಲೋಕ ನಮ್ಮನ್ನು ನೋಡಿ ಹೇಳುವಂತಹ ವಿಚಾರ ಇದಾಗಿದೆ ಪ್ರಿಯ ಕೇಳುಗರೆ. ಯಾಕೆಂದರೆ ಈ ಒಂದು ಎಫೆಸಿಯ ಸಭೆ ಅದು ಪ್ರೀತಿಯ ಸಭೆ ಆಗಿತ್ತು. ಈ ಒಂದು ಕಾಲಘಟ್ಟ ಶಿಷ್ಯರ ಪ್ರೀತಿಯಿಂದ ಕೂಡಿದಂತಹ, ಒಬ್ಬರಿಗೊಬ್ಬರು ಪ್ರೀತಿಯಿಂದಲೂ ತ್ಯಾಗ ಮನೋಭಾವದಿಂದಲೂ ಕ್ರಿಸ್ತನ ಪ್ರೀತಿಯನ್ನ ಈ ಲೋಕಕ್ಕೆ ಸಾರಿದಂತಹ ಒಂದು ಕಾಲಘಟ್ಟ. ಈ ಕಾಲಘಟ್ಟದಲ್ಲಿ ಯೇಸು ಸ್ವಾಮಿ ಪರಲೋಕದಲ್ಲಿ ಏನು ಮಾಡ್ತಕ್ಕಂಥವನಾಗಿದ್ದಾನೆ ಅಂದರೆ, ಪ್ರಕಟಣೆ ಗ್ರಂಥ 2:1 ತಿಳಿಸ್ತಕ್ಕಂಥದ್ದಾಗಿದೆ. 7 ನಕ್ಷತ್ರಗಳನ್ನು ಬಲದ ಕೈಯಲ್ಲಿ ಹಿಡಿದುಕೊಂಡು 7 ಚಿನ್ನದ ದೀಪಸ್ತಂಭಗಳ ಮಧ್ಯದಲ್ಲಿ ತಿರುಗಾಡುವ ಆತನು ಹೇಳುವುದೇನೆಂದರೆ ಎಂಬುದಾಗಿ ಹೇಳ್ತಕ್ಕಂಥದ್ದಾಗಿದೆ. ಅಂದರೆ ದೇವರು ಆ ದೀಪಸ್ತಂಭದ ಮಧ್ಯೆ ತಿರುಗುವಂಥವನಾಗಿದ್ದಾನೆ ಪ್ರಿಯ ಕೇಳುಗರೆ. ಅಂದರೆ ಅರ್ಥ ಏನು ಅಂದರೆ, ಆ ದೀಪಸ್ತಂಭ ಸಭೆಯನ್ನು ಸೂಚಿಸ್ತಕ್ಕಂಥದ್ದಾಗಿದೆ. ಅಂದರೆ ಯೇಸು ಸ್ವಾಮಿ ಪ್ರತಿಯೊಂದು ಸಭೆಯನ್ನು ನಿಯಂತ್ರಿಸುವಂಥವನಾಗಿದ್ದಾನೆ, ಪ್ರತಿಯೊಂದು ಸಭೆಯನ್ನು ನೋಡುವಂಥವನಾಗಿದ್ದಾನೆ. ನೀವು ಯಾವುದೇ ಊರಾಗಿರಬಹುದು, ಯಾವುದೇ ಹಳ್ಳಿ ಆಗಿರಬಹುದು, ಯಾವ ಕಡೆಯಲ್ಲಿ ನೀವು ಆರಾಧಿಸ್ತಿರಬಹುದು, ಆದರೆ ಪ್ರತಿ ಒಂದು ಸಭೆಯನ್ನು ಕ್ರಿಸ್ತನು ನೋಡುವಂಥವನಾಗಿದ್ದಾನೆ, ಪ್ರತಿ ಒಂದು ಸಭೆಯನ್ನು ಕ್ರಿಸ್ತನು ನಿಯಂತ್ರಿಸುವಾಗಿದ್ದಾನೆ. ಅನೇಕ ಸಂದರ್ಭದಲ್ಲಿ ನಾವು ಹೇಳ್ತಕ್ಕಂಥವರಾಗಿದ್ದೇವೆ, ಈ ಸಭೆಯನ್ನು ಈ ಹಿರಿಯರು ನಡೆಸ್ತಕ್ಕಂಥವರಾಗಿದ್ದಾರೆ, ಅಥವಾ ಬೋಧಕರು ನಡೆಸ್ತಕ್ಕಂಥವರಾಗಿದ್ದಾರೆ, ಈ ಶ್ರೀಮಂತ ವ್ಯಕ್ತಿ ನಡೆಸ್ತಕ್ಕಂಥವನಾಗಿದ್ದಾನೆ ಎಂಬುದಾಗಿ. ಆದರೆ ದೇವರ ವಾಕ್ಯ ತಿಳಿಸ್ತಕ್ಕಂಥದ್ದಾಗಿದೆ ಪ್ರಿಯ ಕೇಳುಗರೆ, ಪ್ರತಿ ಒಂದು ಸಭೆಯನ್ನು ನಿಯಂತ್ರಿಸುವವನು ಕ್ರಿಸ್ತನಾಗಿದ್ದಾನೆ ಎಂಬುದಾಗಿ ಹೇಳುವಂಥದ್ದಾಗಿದೆ. ಅದಕ್ಕೋಸ್ಕರವೇ ಎಪ್ಪೇಸಿಯ ಸಭೆಯ ಒಂದು ವಿಚಾರವಾಗಿ ನಾವು ಮಾತನಾಡಬೇಕಾದರೆ, ಆ ಎಪ್ಪೇಸಿಯ ಸಭೆ ಯಾವ ರೀತಿಯಲ್ಲಿತ್ತು ಅಂದರೆ, ದೇವರ ಪರಿಶುದ್ಧವಾದಂತಹ ಸಭೆ ಇದಾಗಿತ್ತು. ದೇವರ ವಾಕ್ಯ ಎಪ್ಪೇಸಿದವರಿಗೆ ಬರೆದ ಪತ್ರಿಕೆ 5:11 ಓದಬೇಕಾದರೆ, ಕತ್ತಲೆಯ ಸಂಬಂಧವಾದ ಕೃತ್ಯಗಳಿಂದ ಯಾವ ಪ್ರಯೋಜನವೂ ಬರಲಾರದು, ಅವುಗಳಲ್ಲಿ ಪಾಳುಗಾರರಾಗಿದ್ದೇವೆ, ಇವುಗಳನ್ನು ಬಯಲಿಗೆ ತಂದು ಖಂಡಿಸಿರಿ ಎಂಬುದಾಗಿ ಹೇಳುವಂಥವನಾಗಿದ್ದಾನೆ. ಈ ರೀತಿಯಾಗಿ ಅಪೊಸ್ತಲರ ಕಾಲದಲ್ಲಿ ಇದ್ದಂತಹ ಈ ಒಂದು ಸಭೆಯನ್ನು ನಾವು ಗಮನಿಸುವುದಾದರೆ, ಅವರು ತಪ್ಪನ್ನ ಹುಡುಕಿ ಜನರಿಗೆ ಸರಿಯಾದ ಮಾರ್ಗದಲ್ಲಿ ನಡೆಯುವಂತೆ ಹೇಳುವಂಥವರಾಗಿದ್ದರು. ಯಾವುದೇ ರೀತಿಯಲ್ಲಿ ಅವರು ಬೇಸರಕ್ಕೆ ಒಳಗಾಗದೆ ತಾಳ್ಮೆಯಿಂದ ಎಲ್ಲವನ್ನ ಸಹಿಸಿಕೊಂಡಂತಹ ಸಭೆ ಇದಾಗಿತ್ತು. ಯಾಕೆಂದರೆ ಕ್ರಿಸ್ತನ ಪ್ರೀತಿಯ ನಿಮಿತ್ತವಾಗಿ ಪ್ರಕಟಣೆ ಗ್ರಂಥ 2:3 ತಿಳಿಸ್ತಕ್ಕಂಥದ್ದಾಗಿದೆ. ನೀನು ತಾಳ್ಮೆಯುಳ್ಳವನಾಗಿ ನನ್ನ ಹೆಸರಿನ ನಿಮಿತ್ತ ಬಾಧೆಯನ್ನ ಸಹಿಸಿಕೊಂಡು ಬೇಸರಗೊಳ್ಳಲಿಲ್ಲ ಎಂಬುದಾಗಿ ದೇವರ ವಾಕ್ಯ ತಿಳಿಸ್ತಕ್ಕಂಥದ್ದಾಗಿದೆ. ನೀನು ನನ್ನ ಮೇಲೆ ಇಟ್ಟಿದ ಪ್ರೀತಿಯ ನಿಮಿತ್ತವಾಗಿ ತಾಳ್ಮೆಯಿಂದ ನಿನ್ನಿದ್ದೆ, ನನ್ನ ಮೇಲೆ ಇಟ್ಟಿದ ಪ್ರೀತಿಯ ನಿಮಿತ್ತವಾಗಿ ಏನೇ ಬಾಧೆಗಳು ಬಂದರೂ ಅದನ್ನು ಸಹಿಸಿಕೊಂಡೆ, ಅವೆಲ್ಲವನ್ನ ನಾನು ಬಲ್ಲಾತವನಾಗಿದ್ದೇನೆ, ನೀನು ಬೇಸರಗೊಳ್ಳದೆ ಪ್ರತಿ ಒಬ್ಬೊಬ್ಬರನ್ನ ಪ್ರೀತಿಯ ನಿಮಿತ್ತವಾಗಿ ಎಚ್ಚರಿಸಿದೆ, ಆ ನಿಮಿತ್ತವಾಗಿ ನೀನು ನನ್ನ ವಿಷಯದಲ್ಲಿ ಎಷ್ಟು ಪ್ರೀತಿ ಮಾಡ್ತಕ್ಕಂಥವನಾಗಿದ್ದೀಯ ಎಂಬುದನ್ನು ನಾನು ಬಲ್ಲಾತವನಾಗಿದ್ದೇನೆ ಎಂಬುದಾಗಿ ಈ ಸಭೆಯನ್ನು ನೋಡಿ ಹೇಳುವಂಥವನಾಗಿದ್ದಾನೆ. ಆದರೆ ನೀನು ಇದನ್ನೆಲ್ಲ ಮಾಡಿದಾಗಲೂ ಸಹ ನಿನ್ನಲ್ಲಿ ಒಂದು ವಿಚಾರ ಇದೆ, ಅದೇನೆಂದರೆ ನೀನು ನಿನ್ನ ಮೊದಲ ಪ್ರೀತಿಯನ್ನು ಮರೆತುಬಿಟ್ಟೆ ಎಂಬುದಾಗಿ ದೇವರು ಹೇಳುವಂಥವನಾಗಿದ್ದಾನೆ. ದೇವರು ಈ ಒಂದು ಸಭೆಯನ್ನು ನೋಡಿ ಎಲ್ಲ ರೀತಿಯಲ್ಲೂ ಪ್ರೋತ್ಸಾಹಿಸುವಂಥವನಾಗಿದ್ದಾನೆ, ಹೊಗಳುವಂಥವನಾಗಿದ್ದಾನೆ. ಯಾವ ರೀತಿಯಲ್ಲಿ ಎಂಬುದಾಗಿ ನಾವು ನೋಡಬೇಕಾದರೆ, ನನ್ನ ನಿಮಿತ್ತವಾಗಿ ನೀ ಎಲ್ಲ ಬೇಸರವನ್ನು ಎಲ್ಲ ಕಷ್ಟಗಳನ್ನು ನೀನು ತಾಳ್ಮೆಯಿಂದ ಸಹಿಸಿಕೊಂಡೆ ಎಂಬುದಾಗಿ ಹೇಳುವಂಥವನಾಗಿದ್ದಾನೆ. ಆದರೆ ನೀನು ಪ್ರೀತಿಯನ್ನು ಬಿಟ್ಟು ಬಿಟ್ಟ ಕಾರಣದಿಂದ ದೇವರು ಈ ಸಭೆಗೆ ಒಂದು ಖಂಡನೆಯನ್ನು ಹೇಳ್ತಕ್ಕಂಥವನಾಗಿದ್ದಾನೆ. ಯಾವ ರೀತಿಯಲ್ಲಿ ಆತನು ಈ ಸಭೆಯನ್ನು ನೋಡಿ ಹೇಳುವಂಥವನಾಗಿದ್ದಾನೆ ಅಂದರೆ, ಪ್ರಕಟಣೆ ಗ್ರಂಥ 2:5 ಹೇಳ್ತಕ್ಕಂಥವನಾಗಿದ್ದಾನೆ. ಆದ್ದರಿಂದ ಯಾವುದರಿಂದ ನೀನು ಒಂದು ಕಾಲದಲ್ಲಿ ಎಲ್ಲ ರೀತಿಯ ತಾಳ್ಮೆಯನ್ನು ಸಹಿಸಿಕೊಂಡು ಎಲ್ಲ ರೀತಿಯ ಬೇಸರವನ್ನು ತಾಳಿಕೊಂಡು ಎಲ್ಲ ರೀತಿಯ ಕಷ್ಟಗಳನ್ನು ಬಾಧೆಗಳನ್ನು ತಾಳಿಕೊಂಡಿಲ್ಲ, ಆದ್ದರಿಂದ ಆ ಕಾಲದಲ್ಲಿ ನೀನು ನನ್ನ ಮೇಲೆ ತೋರಿಸಿದಂತಹ ಪ್ರೀತಿಯ ನಿಮಿತ್ತವಾಗಿ ಈಗಲೂ ಸಹ ನೀ ಅದನ್ನು ಮಾಡಬೇಕು, ಯಾಕೆಂದರೆ ಅದನ್ನು ಬಿಟ್ಟು ಬಿಟ್ಟಿದ್ದೆ ಎಂಬುದಾಗಿ ದೇವರು ಯೇಸು ಸ್ವಾಮಿ ನಮ್ಮನ್ನು ನೋಡಿ ಹೇಳ್ತಕ್ಕಂತಹ ಒಂದು ಪ್ರಶ್ನೆ ಏನೆಂದರೆ, ಅದನ್ನು ನೀನು ನೆನಪಿಗೆ ತಂದುಕೋ. ಯಾವುದನ್ನು? ಎಲ್ಲಿ ಬಿದ್ದು ಹೋಗಿದ್ದೀಯಾ? ನಿನ್ನ ಪ್ರೀತಿ ಎಂಥದ್ದಾಗಿತ್ತು ಅನ್ನುವಂಥದ್ದನ್ನು ನೆನಪಿಗೆ ತಂದುಕೋ. ನೆನಪಿಗೆ ತಂದುಕೊಂಡು ದೇವರ ಕಡೆಗೆ ತಿರುಗಿಕೋ. ನೀನು ಮೊದಲು ಮಾಡುತ್ತಿದ್ದ ಕೃತ್ಯಗಳನ್ನು ಮಾಡು. ನೀನು ದೇವರ ಕಡೆಗೆ ತಿರುಗಿಕೊಳ್ಳದೆ ಹೋದರೆ ನಾನು ಬಂದು ನಿನ್ನ ದೀಪಸ್ತಂಭವನ್ನು ಅದರ ಸ್ಥಳದಿಂದ ತೆಗೆದು ಹಾಕುವೆನು ಎಂಬುದಾಗಿ ದೇವರು ಈ ಸಭೆಯನ್ನು ನೋಡಿ ಎಚ್ಚರಿಸುವಂಥವನಾಗಿದ್ದಾನೆ. ಪ್ರಿಯ ಕೇಳುಗರೆ, ದೇವರು ಈ ಸಭೆಯನ್ನು ಮಾತ್ರ ಅಲ್ಲ, ನಮ್ಮನ್ನು ಸಹ ನೋಡಿ ಎಚ್ಚರಿಸುವಂಥವನಾಗಿದ್ದಾನೆ. ಒಂದು ಕಾಲದಲ್ಲಿ ನಾನು ನಿನ್ನನ್ನು ನನ್ನ ಮಗಳೇ, ನನ್ನ ಮಗನೇ, ನೀನು ನನ್ನನ್ನು ಪ್ರೀತಿಸುವಂತೆ ಆಗಿದ್ದೀಯ ಎಂಬುದಾಗಿ ಕೇಳುವಾಗ, ಹೌದು ಸ್ವಾಮಿ, ನಾನು ಪ್ರೀತಿಸ್ತೇನೆ ಎಂಬುದಾಗಿ ನೀನು ಪೂರ್ಣ ಹೃದಯದಿಂದ, ಪ್ರಾಣದಿಂದ, ಬುದ್ಧಿಯಿಂದ ನೀನು ಹೇಳಿದೆಲ್ಲ. ಈವಾಗ ಪ್ರೀತಿಯನ್ನು ಬಿಟ್ಟು ಬಿಟ್ಟ ನಿಮಿತ್ತವಾಗಿ ನೀ ಏನು ಮಾಡು ಅಂತಂದರೆ, ಒಂದು ಕಾಲದಲ್ಲಿ ನೀನು ನನ್ನನ್ನು ಎಷ್ಟು ಪ್ರೀತಿ ಮಾಡ್ತಾ ಇದ್ದೆ ನೆನಪಿಗೆ ತಂದುಕೋ. ನನ್ನ ಒಂದು ಪ್ರೀತಿ ಎಂತಿದೆ ಎಂಬುದಾಗಿ ನೀನು ಅರಿತುಕೊಂಡೆಯಲ್ಲ, ನಿನ್ನ ಪ್ರೀತಿ ಎಂತಿದೆ ಎಂಬುದಾಗಿ ನನಗೆ ತೋರಿಸಿದೆಯಲ್ಲ, ಆ ಪ್ರೀತಿ ಇವತ್ತಿನ ದಿನದಲ್ಲಿ ಇಲ್ಲವಲ್ಲ. ನೀನು ಅದನ್ನು ನೆನಪಿಗೆ ತಂದುಕೋ, ನೆನಪಿಗೆ ತಂದುಕೊಂಡು ದೇವರ ಕಡೆಗೆ ತಿರುಗಿಕೋ ಎಂಬುದಾಗಿ ದೇವರ ವಾಕ್ಯ ತಿಳಿಸ್ತಕ್ಕಂಥದ್ದಾಗಿದೆ. ಎಲ್ಲಿ ಬಿದ್ದು ಹೋಗಿದ್ದೀ ಅನ್ನುವುದನ್ನು ನೀನು ಜ್ಞಾಪಕ ಮಾಡಿಕೋ. ಇಲ್ಲ ಅಂದರೆ ನಾನು ಬೇಗನೆ ಬರ್ತಕ್ಕಂಥವನಾಗಿದ್ದೇನೆ, ನೀನು ನನ್ನನ್ನು ಪ್ರೀತಿಸಲಿಲ್ಲ ಅಂದರೆ ಸಭೆಯಿಂದ ಹೊರಗಾಗ್ತಕ್ಕಂಥವನಾಗಿದ್ದೇನೆ, ಅಂದರೆ ನೀನು ನನ್ನ ಮಗಳು, ನನ್ನ ಮಗನಾಗಿರಲು ಯೋಗ್ಯನಲ್ಲ ಎಂಬುದಾಗಿ ಆತನು ಹೇಳುವಂಥವನಾಗಿದ್ದಾನೆ. ಅದಕ್ಕೋಸ್ಕರವೇ ಪರಲೋಕ ನಮ್ಮನ್ನು ನೋಡಿ ಕೇಳುವಂತಹ ಪ್ರಶ್ನೆ ಇವತ್ತು ಏನೆಂದರೆ, ಪ್ರಿಯ ಕೇಳುಗರೆ, ನನ್ನ ಮಗಳೇ, ನನ್ನ ಮಗನೇ, ನೀನು ನನ್ನನ್ನು ಪ್ರೀತಿಸುವವನಾಗಿದ್ದೀಯಾ? ನೀನು ಯಾವ ರೀತಿಯಲ್ಲಿ ನನ್ನನ್ನು ಪ್ರೀತಿಸ್ತಕ್ಕಂಥರಾಗಿದ್ದೀಯಾ ಎಂಬುದಾಗಿ ಕೇಳುವಂಥದ್ದಾಗಿದೆ. ಅದಕ್ಕೋಸ್ಕರವೇ ದೇವರ ವಾಕ್ಯದಲ್ಲಿ ನಾವು ನೋಡುವಂತಹ ಅದ್ಭುತವಾದಂತಹ ಒಂದು ವಿಚಾರವೇನೆಂದರೆ, ಒಂದು ವೇಳೆ ನಾವು ಅದೇ ಪ್ರೀತಿಯನ್ನು ಕ್ರಿಸ್ತನ ಬಳಿಯಲ್ಲಿ ತೋರಿಸುವುದಾದರೆ, ನಾವು ಆತನ ಪ್ರೀತಿಯಲ್ಲಿ ನೆಲೆಗೊಳ್ಳುವುದಾದರೆ, ಆತನು ಹೇಳುವಂತಹ ವಿಚಾರವೇನೆಂದರೆ, ಪ್ರಕಟಣೆ ಗ್ರಂಥ 2:7 ತಿಳಿಸ್ತಕ್ಕಂಥದ್ದಾಗಿದೆ. ದೇವರಾತ್ಮನು ಸಭೆಗಳಿಗೆ ಹೇಳುವುದನ್ನು ಕಿವಿ ಉಳ್ಳವನು ಕೇಳಲಿ, ಯಾವನು ಜಯ ಹೊಂದುತ್ತಾನೋ ಅವನಿಗೆ ದೇವರ ಪರದೇಶಿಯಲ್ಲಿರುವ ಜೀವದಾಯಕ ವೃಕ್ಷದ ಹಣ್ಣನ್ನು ತಿನ್ನುವುದಕ್ಕೆ ಕೊಡುವೆನು ಎಂಬುದಾಗಿ ಹೇಳುವಂತವನಾಗಿದ್ದಾನೆ. ಇನ್ನೊಂದು ಅರ್ಥದಲ್ಲಿ ನಾವು ನೋಡುವುದಾದರೆ, ಪ್ರಿಯ ಕೇಳುಗರೆ, ನಮ್ಮ ಸ್ಥಿತಿ ಹೇಗಿದೆ? ಒಂದು ಕಾಲದಲ್ಲಿ ದೀಕ್ಷಾ ಸ್ನಾನವನ್ನು ತೆಗೆದುಕೊಂಡಂತಹ ಸಂದರ್ಭದಲ್ಲಿ, ಅಥವಾ ಕ್ರಿಸ್ತನ ವಿಚಾರವಾಗಿ ಸುವಾರ್ತೆಯ ವಿಚಾರ ನಮ್ಮ ಬಳಿಗೆ ಬಂದಾಗ, ನಾವು ಯಾವ ರೀತಿಯಲ್ಲಿ ಆಸಕ್ತಿಯಿಂದ ಅದನ್ನು ಕೇಳಿ, ಆಸಕ್ತಿಯಿಂದ ಪ್ರಾರ್ಥನೆ ಮಾಡಿ, ಆಸಕ್ತಿಯಿಂದ ಸತ್ಯವೇದವನ್ನು ಓದಿ, ಆಸಕ್ತಿಯಿಂದ ಇನ್ನೊಬ್ಬರಿಗೆ ನಾವು ಸತ್ಯವನ್ನು ತಿಳಿಸುವ ವಿಚಾರದಲ್ಲಿ ಯಾವ ರೀತಿಯಲ್ಲಿ ಕಾರ್ಯದಲ್ಲಿ ತೊಡಗಿದೆವೋ, ಆತನ ಪ್ರೀತಿಯ ನಿಮಿತ್ತವಾಗಿ ಎಲ್ಲವನ್ನ ಮಾಡಲು ನಾವು ಮುಂದೆ ಬಂದೆವು. ಆದರೆ ಇವತ್ತಿನ ದಿನಗಳಲ್ಲಿ ಕೇವಲ ಏನೋ ತಾನು ಎಂಬುದಾಗಿ ನಾವು ಕ್ರಿಸ್ತನ ಪ್ರೀತಿಯನ್ನು ಇತರರಿಗೆ ತೋರಿಸುವಂಥವರಾಗಿದ್ದೇವೆ, ಆತನ ಪ್ರೀತಿಯನ್ನು ಬಿಟ್ಟು ಬಿಟ್ಟು ಹೋಗುವಂಥವರಾಗಿದ್ದೇವೆ. ಅದಕ್ಕೋಸ್ಕರವೇ ದೇವರು ಪರಲೋಕ ನಮ್ಮನ್ನು ನೋಡಿ ಕೇಳ್ತಕ್ಕಂಥದ್ದಾಗಿದೆ, ನನ್ನ ಮಗಳೇ, ನನ್ನ ಮಗನೇ, ನೀನು ಒಂದು ಕಾಲದಲ್ಲಿ ಮಾಡಿದಂತಹ ಅದೇ ಪ್ರೀತಿಯನ್ನು ಮತ್ತೆ ನೀನು ಮುಂದುವರಿಸು, ಆ ಪ್ರೀತಿಯನ್ನು ಅರ್ಥ ಮಾಡಿಕೋ, ಎಲ್ಲಿ ಬಿದ್ದು ಹೋಗಿದ್ದೀಯಾ ಎಂಬುದನ್ನು ಅರ್ಥ ಮಾಡಿಕೋ ಎಂಬುದಾಗಿ ಪರಲೋಕ ನಮ್ಮನ್ನು ನೋಡಿ ಕೇಳ್ತಕ್ಕಂಥದ್ದಾಗಿದೆ. ಹಾಗಾಗಿ ಪ್ರಿಯ ಕೇಳುಗರೆ, ಇವತ್ತಿನ ದಿನದಲ್ಲಿ ದೇವರು ಅವತ್ತು ಪೇತ್ರನಿಗೆ ಕೇಳಿದಂತಹ ಅದೇ ಪ್ರಶ್ನೆಯನ್ನು ನಮಗೆ ಕೇಳುವಂತೆವನಾಗಿದ್ದಾನೆ. ನನ್ನ ಮಗಳೇ, ನನ್ನ ಮಗನೇ, ನೀನು ನನ್ನನ್ನು ಪ್ರೀತಿಸುವವರಾಗಿದ್ದೀಯಾ ಎಂಬುದಾಗಿ. ಅದಕ್ಕೆ ನಮ್ಮ ಉತ್ತರ ಏನು? ಆತನು ಬಹಳ ಅಂಬಲದಿಂದ ಕಾಯ್ತಕ್ಕಂಥವನಾಗಿದ್ದಾನೆ. ಅಂದು ಪೇತ್ರನು, ಹೌದು ಸ್ವಾಮಿ, ನೀನು ಎಲ್ಲವನ್ನ ಅರಿತಂತಹ ದೇವರಾಗಿದ್ದೀಯಾ, ನಾನು ನಿನ್ನನ್ನು ಪ್ರೀತಿಸ್ತೇನೆ ಎಂಬುದಾಗಿ ಹೇಳಿದಂತಹ ಅದೇ ಮಾತನ್ನು ಇವತ್ತು ನಾವು ಕ್ರಿಸ್ತನನ್ನು ನೋಡಿ ಹೇಳೋಣ. ಆ ರೀತಿಯಾಗಿ, ಹೌದು ಸ್ವಾಮಿ, ನಾನು ನಿನ್ನನ್ನು ಇವತ್ತಿನ ದಿನದಲ್ಲಿ ಪ್ರೀತಿಸ್ತಕ್ಕಂಥವನಾಗಿದ್ದೇನೆ, ನಿನ್ನ ಸಂಗಡ ಪ್ರೀತಿಯಲ್ಲಿ ನಾನು ಬಿದ್ದಿದ್ದೇನೆ ಎಂಬುದಾಗಿ ಹೇಳುವುದಾದರೆ, ನನ್ನ ಸಂಗಡ ತಲೆಗಳನ್ನು ಬಾಗಿ ಪ್ರಾರ್ಥನೆ ಮಾಡಿರಿ. ಪರಲೋಕವನ್ನ, ಭೂಲೋಕವನ್ನ, ಅದರಲ್ಲಿರ್ತಕ್ಕಂತಹ ಸಮಸ್ತವನ್ನ ಸೃಷ್ಟಿ ಮಾಡಿರ್ತಕ್ಕಂಥ ದೇವರೇ, ಸ್ವಾಮಿ, ನಿನ್ನ ಕೃಪೆಯಿಂದ, ನಿನ್ನ ವರದಾನದಿಂದ ಸ್ವಾಮಿ, ನಿನ್ನ ಪ್ರೀತಿ ಎಂಥದ್ದು ಎಂಬುದಾಗಿ ನಾವು ಅರ್ತುಕೊಂಡವು. ಇವತ್ತಿನ ದಿನದಲ್ಲಿ ನಿನ್ನ ಮಕ್ಕಳು ಪೇತ್ರನ ರೀತಿಯಲ್ಲಿ, ಹೌದು ಸ್ವಾಮಿ, ನಾನು ನಿನ್ನನ್ನು ಪ್ರೀತಿಸ್ತೇನೆ ಎಂಬುದಾಗಿ ಯಾರೆಲ್ಲ ಪೂರ್ಣ ಮನಸ್ಸಿನಿಂದ ನಿನ್ನ ಮುಂದೆ ವಾಗ್ದಾನ ಮಾಡ್ತಕ್ಕಂಥವರಾಗಿದ್ದಾರೋ ಆ ಮಕ್ಕಳನ್ನು ಆಶೀರ್ವದಿಸು. ಆ ಮಕ್ಕಳು ನಿನ್ನ ಪ್ರೀತಿಯಲ್ಲಿ ನೆಲೆಗೊಳ್ಳಲು ಸಹಾಯ ಮಾಡು ಸ್ವಾಮಿ. ನಿನ್ನ ಪ್ರೀತಿಯಿಂದ ಹಂಬಲಿಸುವಂತಹ ಮಕ್ಕಳನ್ನು ನೀನು ಕೈಗಳನ್ನು ಚಾಚಿ ನಿನ್ನ ಬಳಿಗೆ ಸೇರಿಸಿಕೋ ಸ್ವಾಮಿ. ಆ ನಿಟ್ಟಿನಲ್ಲಿ ನಿನ್ನ ಪ್ರೀತಿಯಲ್ಲಿ ನೆಲೆಗೊಳ್ಳಲು ಸಹಾಯ ಮಾಡು ಎಂಬುದಾಗಿ ಯೇಸು ಸ್ವಾಮಿ ಹೆಸರಿನಲ್ಲಿ ಪ್ರಾರ್ಥಿಸಿ ಬಿಡುವವರಾಗಿದ್ದೇವೆ ನಮ್ಮ ತಂದೆಯೇ. ಆಮೇನ್.
ಇಂದಿನ ಸಂದೇಶ ನಿಮಗೆ ಆಶೀರ್ವಾದದಾಯಕವಾಗಿತ್ತೆಂದು ನಾನು ನಂಬುತ್ತೇನೆ.
ಈ ಸಂದೇಶದೊಂದಿಗೆ ಈ ದಿನದ ಕಾರ್ಯಕ್ರಮದ ಮುಕ್ತಾಯದ ಹಂತಕ್ಕೆ ನಾವು ಬಂದಿದ್ದೇವೆ.
ದೇವರ ವಾಕ್ಯದ ಕುರಿತು ಇನ್ನಷ್ಟು ತಿಳಿದುಕೊಳ್ಳಲು ನೀವು ನಮ್ಮನ್ನು ಸಂಪರ್ಕಿಸಬೇಕಾದ ವಿಳಾಸ
ಅಡ್ವೆಂಟಿಸ್ಟ್ ಮೀಡಿಯಾ ಸೆಂಟರ್, ಅಂಚೆ ಪೆಟ್ಟಿಗೆ 1446, ಪುಣೆ 411037, ಮಹಾರಾಷ್ಟ್ರ, ಇಂಡಿಯಾ. ನೀವು ನಮ್ಮನ್ನು ಇಮೇಲ್ ಮೂಲಕ ಸಂಪರ್ಕಿಸಬಹುದು. ನಮ್ಮ ಇಮೇಲ್ ವಿಳಾಸ ಅಡ್ವೆಂಟಿಸ್ಟ್ ಮೀಡಿಯಾ ಸೆಂಟರ್@gmail.com. ನೀವು ನಮ್ಮ ಕಾರ್ಯಕ್ರಮಗಳನ್ನು ಅಡ್ವೆಂಟಿಸ್ಟ್ ಮೀಡಿಯಾ ಸೆಂಟರ್ ಡಾಟ್ ಓ ಆರ್ ಜಿ ಪ್ರೋಗ್ರಾಂ ವೆಬ್ಸೈಟ್ನಲ್ಲಾಗಲಿ ಅಥವಾ ಅಡ್ವೆಂಟಿಸ್ಟ್ ಮೀಡಿಯಾ ಸೆಂಟರ್ ಎನ್ನುವ ಮೊಬೈಲ್ ಆಪ್ ಅನ್ನು ಡೌನ್ಲೋಡ್ ಮಾಡಿಕೊಂಡು ನಮ್ಮ ಕಾರ್ಯಕ್ರಮಗಳನ್ನು ಕೇಳುವಂತೆ ನಾವು ನಿಮ್ಮನ್ನು ಆಹ್ವಾನಿಸುವವರಾಗಿದ್ದೇವೆ.
ನಾನು ನಿಮ್ಮ ಸಹೋದರಿ ವಿಜಯವಾಣಿ
ಮತ್ತು ನಾನು ನಿಮ್ಮ ಬೋಧಕ ಪ್ರಸನ್ನ ಕುಮಾರ್
ಈ ಕಾರ್ಯಕ್ರಮವನ್ನು ಮುಕ್ತಾಯ ಮಾಡುವವರಾಗಿದ್ದೇವೆ.
ನಿಮ್ಮ ಕುಟುಂಬ ಮತ್ತು ಸ್ನೇಹಿತರೊಂದಿಗೆ ಮತ್ತೆ ನಮ್ಮೊಂದಿಗೆ ಮುಂದಿನ ಕಾರ್ಯಕ್ರಮದಲ್ಲಿಯೂ ಸೇರಿಕೊಳ್ಳಿ.
ನಮ್ಮ ಮುಂದಿನ ರೇಡಿಯೋ ಕಾರ್ಯಕ್ರಮದಲ್ಲಿ ಮತ್ತೆ ಭೇಟಿಯಾಗೋಣ. ವಂದನೆಗಳು.
ದೇವರು
ನಿಮ್ಮನ್ನು ಆಶೀರ್ವದಿಸಲಿ.
ಈ ದಿವ್ಯ ಕಣ್ಣಿಂದ ನಿನ್ನ ಭವ್ಯ ಮನದಿಂದ ಕೃಪೆ ತೋರು ನನಗಿಂದು ನೀನು. ಈ ದಿವ್ಯ ಕಣ್ಣಿಂದ ನಿನ್ನ ಭವ್ಯ ಮನದಿಂದ ಬೆಳಕು